நமோ நம. லசத்து ஸ்ரீமத் ஆனந்த தீர்த்தேந்துர்னோ ஹிருதம்பரே யத்வசந்திரிகா ஸ்வாந்த சந்தாபம் மணிகிருந்ததி சர்வோத்தமோ விஷ்ணுரதோ ரமாச்ச ப்ரஹ்மாச்ச வாயுச்ச ததீய பத்ன்யௌ அன்யேச்ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி ஓம். தர்மக்ஷேத்ரே குருக்ஷேத்ரே சமவேதாயுயுத்ஸவஹ மாமகா பாண்டவாஶ்சைவ கிமகுருவத சஞ்சய. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுஷ்சான் கீதார்த்தம் வச்சாமி லேசதஹ. குணகண நிலயம் பதிம் ரமாயாஹ ஜகதகதஹனஞ்ச வாசவி சூனும் முனிகுலதிலகஞ்ச பூர்ணபோதம் குருமபி பரமம் குருஞ்சமே வந்தே. லட்சுமீநாராயணம் நத்வா பூர்ணபோதான் குருனபி குர்மஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரமபவித்ரவாத பகவத்கீதையில் அர்ஜுனனிகே பகவந்தனாத ஸ்ரீகிருஷ்ண கர்மயோகத விசேஷவாத மகத்துவவன்னு அதர சர்வதோமுகவாத பரிச்சயவன்னு மாடிக்கொடுத்தா இத்தானே. யாவ காலக்கூ மனுஷனிகே யாவுதே கர்மவன்னு மாடதே சும்மன இரலிக்கு சாத்தியவே இல்ல. ஆதரிந்த கர்மத்தியாகத விசாரவன்னு தலையில் எந்த ஹக்கொள்ளபேக்காகில்ல. அதர ஜொத்தைகே நிஷித்த கர்மகளன்னு மாடோதரிந்த அத்தியந்த அபாய இது. தைஹிக கர்மகளு எஷ்டு நமக்கு ஃபல கொடோது கேட்டிதேவியோ அதுக்கிந்த ஹெச்சு பயானகவாதது மானசிகவாத கர்ம அந்த ஹேளி மனசின மகத்துவன்னு பரமாத்ம ஹேளித மேலே ஆகிதரே கர்ம பிடலக்கூ சாத்திய இல்ல, தப்பு கர்ம மாடலக்கூ சாத்திய இல்ல. அந்த மேலே யாவதன்னு மாடபேக்கு அந்த பரமாத்ம ஹேடத்தானே, நியதம் குரு கர்மத்வம் கர்ம ஜாயோஹ்ய கர்மணஹ. நியத கர்மவன்னு மாடலேபேக்கு. நிரித கர்மவன்னு மாடோதரிந்த யாவதே விதவாதந்த அபாய இருவதில்ல. அந்த நியத கர்மவன்னு மாடிதவனு சக ததர்த்தம் கர்ம கௌந்தேய முக்த சங்க சமாச்சர முக்த சங்க. யாவதே ஃபலத அபேட்சை இல்லதேனெ, அவருக்கு அபிமானவன்னு ஹொந்ததேனெ, தன்ன பாலிக விஹிதவாத கர்த்தவிய கர்மகளன்னு மாடிதாக அது தாரக. யஜ்ஞார்த்தாத் கர்மணோன்யத்ர லோகோயம் கர்மபந்தன. யாவாக பகவத் பூஜா ரூபவாகி நாவு கர்மகளன்னு மாடுத்தேவே அது யஜ்ஞ அனுசத்தை. அந்த யஜ்ஞரூபவாகி மாடித கர்ம எந்தூ பந்தக அல்ல, அது மோச்சக. யஜ்ஞரூபவல்லதே மாடிதந்த கர்ம யாவாகலூ பந்தக. எல்லெல்லி கர்மபந்தக கர்மபந்தக அந்த சாஸ்திரங்கள் ஹேடிவியோ அல்லி கர்மபந்தக அந்த ஹேடிதரே ಈ ಫಲಾಪೇಕ್ಷೆಯಿಂದ ಕೂಡಿದ ಸ್ವಾರ್ಥಕ್ಕೋಸ್ಕರ ಮಾಡಲ್ಪಟ್ಟಂತಹ ತಲೆಗೆ ತೋಚಿದಂತಹ ಕರ್ಮಗಳು ಬಂಧಕ ಅಂತ ಅಷ್ಟೇ ಅರ್ಥ ಹೊರತು ಯೋಗ್ಯ ರೀತಿಯಲ್ಲಿ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ವಿಹಿತ ಕರ್ಮಗಳ ಅನುಷ್ಠಾನ ಅದು ಯಜ್ಞರೂಪವಾಗೋದ್ರಿಂದ ಅದು ಸಂಪೂರ್ಣ ತಾರಕ ಅನ್ನೋ ಮಾತನ್ನು ಅಲ್ಲಿ ತಿಳಿಸಿದ್ದಾರೆ. ಆಗೊಂದು ಪ್ರಶ್ನೆ ಬಂತು, ಈ ಕರ್ಮಕ್ಕೂ ಯಜ್ಞ ನಮ್ಮ ನಿತ್ಯ ಜೀವನಕ್ಕಿರ್ತಕ್ಕಂಥ ಸಂಬಂಧವನ್ನು ಹೇಳಕ್ಕೆ ಹೊರಟು ಭಗವಂತ ಈ ಕರ್ಮದ ಪರಂಪರೆ ಯಜ್ಞದ ಒಂದು ಕಲ್ಪನೆ ಸಾಮಾನ್ಯವಾದದ್ದಲ್ಲ, ಎಷ್ಟು ಪ್ರಾಚೀನ ಅಂತ ಭಗವಂತ ಹೇಳುತ್ತಾರೆ. ಸಹಯಜ್ಞ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅರೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟಕಾಮಧಕ್. ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾ ಯಜ್ಞಗಳನ್ನೂ ಸೃಷ್ಟಿ ಮಾಡಿ ಜನಗಳನ್ನೂ ಸೃಷ್ಟಿ ಮಾಡಿ ಜನಗಳಿಗೆ ಸಂದೇಶ ಕೊಟ್ಟಿದ್ದಾನೆ, ನೀವಿನ್ನ ಈ ಬಗ್ಗೆ ಯೋಚನೆ ಮಾಡೋದು ಬೇಡ, ಯಜ್ಞಗಳನ್ನು ಮಾಡ್ತಾ ಹೋಗಿ, ನಿಮಗೆ ಎಲ್ಲ ವಿಧವಾದಂಥ ವಸ್ತುವು ಸಿಕ್ಕುತ್ತೆ. ನಿನ್ನೆ ಹೇಳಿದಂತೆ ಕೆಲಸ ಕೊಡಿಸಿಬಿಟ್ರೆ ಜೀವನ ಪೂರ್ತಿ ಅವನ ರಕ್ಷಣೆ ಕೊಟ್ಟಂತೆ. ಎಷ್ಟು ದುಡ್ಡು ಕೊಟ್ಟರು ಕೂಡ ಅದು ಶಾಶ್ವತ ಅಲ್ಲ, ಒಂದು ಕೆಲಸ ಅಂತ ಕೊಡಿಸಿಬಿಟ್ರೆ ಅವನ ಜೀವನ ಪೂರ್ತಿ ಸುಖವಾಗಿರ್ತಾನೆ. ಆ ರೀತಿ ಯಜ್ಞವನ್ನು ಮಾಡ್ತಾ ಹೋಗಿಬಿಟ್ರೆ ನೇರವಾಗಿ ದೇವತೆಗಳನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಕೌಶಲ. ಅನೇನ ಪ್ರಸವಿಷ್ಯಧ್ವಂ ಏಷವೋ ಅಸ್ತು ಇಷ್ಟ ಕಾಮಧಕ್, ಬರೀ ಏನೋ ಕೊಡುತ್ತೆ ಅಲ್ಲ, ಇಷ್ಟ ಕಾಮಧಕ್ ಏನನ್ನು ನೀವು ಬಯಸ್ತೀರೋ ಅದಾಗಿರ್ತಾನೆ. ಆ ರೀತಿ ಯಜ್ಞವನ್ನು ಮಾಡ್ತಾ ಹೋಗಿಬಿಟ್ರೆ ನೇರವಾಗಿ ದೇವತೆಗಳನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಕೌಶಲ. ಅನೇನ ಪ್ರಸವಿಷ್ಯಧ್ವಂ ಏಷವೋ ಅಸ್ತು ಇಷ್ಟ ಕಾಮಧಕ್, ಬರೀ ಏನೋ ಕೊಡುತ್ತೆ ಅಲ್ಲ, ಇಷ್ಟ ಕಾಮಧಕ್ ಏನನ್ನು ನೀವು ಬಯಸ್ತೀರೋ ಅದನ್ನು ಕಾಮಧೇನುವಿನಂತೆ ಕೊಡುತ್ತೆ ಅಂತ ಹೇಳುತ್ತೆ. ಕಾಮಧೇನುವಿನಂತೆ ಕೊಡ್ತಕ್ಕಂಥ ಶಕ್ತಿ ಯಜ್ಞಗಳಿಗೆ ಇದೆ. ಮತ್ತು ಯಜ್ಞಯಾಗಗಳನ್ನು ಬಹಿಷ್ಕರಿಸ್ತಕ್ಕಂಥ ಕಾಲ. ಯಜ್ಞಯಾಗಗಳ ಬಗ್ಗೆ ಮನುಷ್ಯ ಅತ್ಯಂತ ವಿಕೃತ ಚಿಂತನೆಯನ್ನು ಹೊಂದಿರತಕ್ಕಂಥ ಕಾಲ. ಭಗವದ್ಗೀತೆ ಯಜ್ಞದ ಅತ್ಯಂತ ವಿಶಾಲವಾದ ಪರಿಕಲ್ಪನೆಯನ್ನು ಮುಂದಿಡ್ತಾ ಇದು ಮಾನವನ ಸರ್ವತೋಮುಖವಾದಂಥ ಉನ್ನತಿಗೆ ಅತಿ ಶ್ರೇಷ್ಠವಾಗಿರತಕ್ಕಂತಹ ಒಂದು ಸಾಧನ ಅಂಬೋದನ್ನು ತಿಳಿಸ್ತಾ ಇದ್ದಾನೆ. ಮತ್ತೆ ಇಂಥ ಯಜ್ಞಗಳನ್ನು ಮಾಡೋದರಿಂದ ಏನಾಗುತ್ತೆ ಅಂದ್ರೆ ಹೇಳಿ, ಯಜ್ಞವನ್ನು ಹೇಗೆ ಮಾಡಬೇಕು? ದೇವಾನ್ ಭಾವಯತಾನೇನ ತೇ ದೇವಾಹ ಭಾವಯಂತು ಬಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಭವಾಪ್ಸ್ಯಥ. ದೇವತೆಗಳನ್ನು ಯಜ್ಞಗಳ ಮೂಲಕ ಆರಾಧಿಸಿ, ದೇವತೆಗಳು ನಿಮಗೆ ಫಲವನ್ನು ಕೊಡೋ ಮೂಲಕ ಸಂತೋಷ ಉಂಟು ಮಾಡ್ತಾರೆ. ಕನೆಕ್ಷನ್ ಇದು. ಇವತ್ತು ಸರ್ಕಾರದೊಳಗೆ ಟ್ಯಾಕ್ಸ್ ಕಾನ್ಸೆಪ್ಟ್ ಹೇಗಿದೆಯೋ ಯಜ್ಞ ಆಗದ ಕಾನ್ಸೆಪ್ಟ್ ಆಗಿದೆ. ನಾವು ಸಕಾಲಕ್ಕೆ ಟ್ಯಾಕ್ಸ್ ಕೊಡ್ತಾ ಕೊಡ್ತಾ ಹೊರಟ್ರಂತೆ ಅವರಿಗೆ ಬೇಕಾದ ಅನುಕೂಲ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಅದು ಅನುಕೂಲ ಮಾಡಿಕೊಡ್ತಾನೆ ಇರ್ತಾರೆ. ನಮ್ಮ ಕರ್ತವ್ಯ ನಾವು ಮಾಡ್ತಿರಬೇಕು. ನಮ್ಮ ಕರ್ತವ್ಯ ನಾವು ಮಾಡೋದು, ಅವ್ರ ಕರ್ತವ್ಯ ಅವ್ರು ಮಾಡ್ತಾರಾದ್ದರಿಂದ ಇದು ಅತಿ ಶ್ರೇಷ್ಠವಾದಂಥ ಉದ್ಧಾರದ ಹಾದಿ ಅಂತ ತಿಳಿಸಿದ್ದು. ದೇವಾನ್ ಭಾವಯತ ಅನೇನ, ಮತ್ತು ಬೇರೆ ದಾರಿಯಿಂದ ಸಂತೋಷ ಪಡಿಸೋದಲ್ಲ, ಇದೊಂದೇ ದಾರಿ. ಅದಕ್ಕೆ ಭಾರಿ ದೇಶಭಕ್ತ ಅಂತ ಹೇಳೋದು, ಟ್ಯಾಕ್ಸ್ ತಪ್ಪಿಸಿಬಿಟ್ಟಿದ್ದಾನೆ. ಅದೆಂಥ ದೇಶಭಕ್ತ! ಇವತ್ತು ನಾವು ದೇಶಭಕ್ತಿಯನ್ನು ತೋರಿಸ್ಬೇಕಾದ್ರೆ ನಮ್ಮಿಂದ ಆಗತಕ್ಕಂಥ ಏನು ಸರ್ಕಾರಕ್ಕೆ ಮೂಲಭೂತವಾದ ಕಮಿಟ್ಮೆಂಟ್ ಇದೆ ಅದನ್ನು ಪೂರೈಸಬೇಕು. ಯಜ್ಞಯಾಗಗಳನ್ನು ಮಾಡದೇನೆ ಭಾರಿ ದೈವಭಕ್ತರು ಅಂತ ಯಾರು ಕರ್ಕೊಳ್ತಾರೆ ಅವರು ದೈವಭಕ್ತರಲ್ಲ. ಅದು ಸರ್ಕಾರದ ದ್ರೋಹ ಹೇಗೋ ಭಗವಂತನ ದ್ರೋಹ ಹಾಗಾಗತ್ತೆ. ತೇ ದೇವ ಭಾವಯಂತು ಬಹ, ತಮ್ಮ ಕೆಲಸ ದೇವತೆಗಳು ಮಾಡೇ ಮಾಡ್ತಾರೆ. ಇವತ್ತು ದೇವತೆಗಳು ತಮ್ಮ ಕೆಲಸವನ್ನು ಕೈಬಿಟ್ಟಿಲ್ಲ, ನಾವು ನಮ್ಮ ಕೆಲಸ ಕೈಬಿಟ್ಟಿದ್ದೇವಷ್ಟೇ. ಇಬ್ಬರಲ್ಲಿ ಒಬ್ಬರು ಕೆಲಸ ಕೈಬಿಟ್ರು ಕೂಡ ಆ ಲಿಂಕ್ ತಪ್ಪದಂತೆ ಲೆಕ್ಕ. ಆ ದೃಷ್ಟಿಯಲ್ಲಿ ತೇ ದೇವ ಭಾವಯಂತು ಬಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮ ವಾಪ್ಸ್ಯಥ. ಪರಸ್ಪರಂ ಭಾವಯಂತಹ, ಎಲ್ಲ ಕಡೆ ಕಲ್ಪನೆ ಉಂಟು. ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾನೆ, ನಾವು ದುಡ್ಡು ಕೊಡ್ತೇವೆ. ನೋಡಿ, ದುಡ್ಡು ಕೊಡದೆ ಹಾಗೆ ರಿಕ್ಷಾಲ್ಲಿ ಓಡಿಸು ಅಂತ ಹೇಳಿದರೆ ಅವನು ಬದುಕು, ಅವನು ಹೇಗೆ ಬದುಕ್ತಾನೆ? ಮತ್ತೆ ಬರೀ ದುಡ್ಡು ಕೊಟ್ಟರು ಪ್ರಯೋಜನ ಇಲ್ಲ, ಬರೀ ದುಡ್ಡು ಸೊಂಡು ಓಡೋಗ್ಬಿಟ್ರೆ ಅದು ಕೆಲಸ ಆಗೋದಿಲ್ಲ. ಇವನು ಸಂಚಾರ ಮಾಡಿ ದುಡ್ಡು ಕೊಡದೆ ಹೋದರೆ ಅದು ಕೆಲಸ ಆಗೋದಿಲ್ಲ. ಮತ್ತು ಎಲ್ಲೆಲ್ಲಿ ಹೋಗ್ತಾನೋ ಗೀತೆಯ ತತ್ವ ಕಾಣ್ತಾ ಇದೆ. ಪರಸ್ಪರಂ ಭಾವಯಂತಹ, ಇವರಿಗೆ ಅವರು ಅವರಿವರಿಗೆ. ಅಂಗಡಿಗೆ ಹೋಗ್ತಾನೆ, ಹಣ ಕೊಡ್ತಾನೆ, ವಸ್ತು ತಗೊಳ್ತಾನೆ. ಅವನು ವಸ್ತು ಕೊಟ್ಟು ಇವನು ಹಣ ಕೊಡದೆ ಹೋದರೂ ಮೋಸ, ಇವನು ಹಣ ಕೊಟ್ಟು ವಸ್ತು ಕೊಡದೆ ಹೋದರೂ ಮೋಸ. ಮತ್ತು ಯಾವುದೋ ವಸ್ತುಗೆ ಹಣ ಕೊಟ್ಟು ಯಾವುದೇ ವಸ್ತು ಕೊಟ್ಟರು ಮೋಸನೇ. ಮತ್ತೆ ಇವತ್ತು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದರೆ ವ್ಯಾಪಾರ ಅವನಿಗೂ ಮುಂದುವರಿಯುತ್ತೆ, ತಗೊಂಡವನಿಗೂ ಲಾಭ, ಕೊಟ್ಟವನಿಗೂ ಲಾಭ. ಆದ್ದರಿಂದ ಇಡೀ ಸಮಾಜವೇ ಮುಂದೆ ಬರ್ತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಯಜ್ಞಯಾಗಗಳ ಪರಿಕಲ್ಪನೆ ಪರಸ್ಪರಂ ಭಾವಯಂತಹ. ಇದರ ಆಧುನಿಕ ಪರಿಭಾಷೆಯಲ್ಲಿ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತಾರಲ್ಲ, ಹಾಕಿ. ನೀವು ಕೊಡಿ, ಅವರು ಕೊಡ್ತಾರೆ. ಇವನು ಬೈ, ಅವನು ಬೈತಾನೆ. ಏನೇ ಅಂತ ಅವನು ಏನೇ ಅಂತಾರೆ, ಏನ್ರಿ ಅಂತ ಅವನು ಏನ್ರಿ ಅಂತಾನೆ. ಈ ಲೋಕದಲ್ಲಿ ನ್ಯಾಚುರಲ್ ಒಂದು ರಿಯಾಕ್ಷನ್, ಅದು ಒಂದು ರೆಸಿಪ್ರೋಕಲ್ ರಿಯಾಕ್ಷನ್ ಅಂತೇವಲ್ಲ, ಹಾಕಿ. ಇವತ್ತು ದೇವತೆಗಳ ಬಗ್ಗೆ ಯಜ್ಞಯಾಗಾದಿಗಳ ಒಂದು ಆರಾಧನೆಯ ರೂಪವಾದ ಪರಿಕಲ್ಪನೆ ಎಲ್ಲ ವಿಧವಾದ ಉನ್ನತಿಗೆ ಕಾರಣ. ಅವರು ತಮ್ಮ ಕರ್ತವ್ಯವನ್ನು ಮಾಡಿಯೇ ಮಾಡ್ತಾರೆ. ಇಷ್ಟಾನ್ ಹಿ ಭೋಗಾನ್ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ. ಇವತ್ತು ನಾವು ಕೆಲಸ ಮಾಡಿಬಿಟ್ಟು ಸಂಬಳ ಕೊಟ್ಟುಬಿಡ್ತಾರಲ್ಲ, ಅದರಿಂದ ಬೇಕಾದ ನಾವು ತಗೊಳ್ಬಹುದು. ನಮಗೇನು ಅವಶ್ಯಕತೆಗಳು ಉಂಟೋ ಅದನ್ನೆಲ್ಲ ತಗೊಳ್ಬಹುದು. ಅವರು ಕೈಂಡಲ್ಲಿ ಕೊಟ್ಟರೆ ಅದೊಂದೇ ಕೊಟ್ಟಾಗುತ್ತೆ, ಹಣದಲ್ಲಿ ಕೊಟ್ಟರೆ ಬೇಕಾದ ಅನುಕೂಲತೆಗಳನ್ನ ಪಡ್ಕೊಂಡು ಬಿಡಬಹುದು. ದೇವತೆಗಳು ನಮಗೇನು ಕೊಡ್ತಾರೆ, ಇಷ್ಟಾನ್ ಹಿ ಭೋಗಾನ್, ಇಷ್ಟವಾದ ಭೋಗಗಳನ್ನು ತೇ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ. ಯಜ್ಞದಿಂದ ಆರಾಧಿಸಲ್ಪಡ್ತಕ್ಕಂಥ ದೇವತೆಗಳು ಕೊಡ್ತಾರೆ. ಇದು ವಿಶೇಷ. ನಾವು ದೇವತೆಗಳನ್ನು ಯಜ್ಞಗಳಿಂದ ಕಾಂಟ್ಯಾಕ್ಟ್ ಮಾಡಬೇಕು, ಯಜ್ಞಗಳ ಮೂಲಕ ಆರಾಧಿಸಬೇಕು. ಅದನ್ನು ಬಿಟ್ಟು ದೇವತೆಗಳು ಸಂಪರ್ಕ ಮಾಡಲಿಕ್ಕೆ ಹೋದರೆ ಅವರ ಅನುಗ್ರಹ ಮಾಡೋದಿಲ್ಲ. ಇವತ್ತು ದೇವತೆಗಳ ಸಂಪರ್ಕವನ್ನು ಮನುಷ್ಯ ನಿನ್ನೆವನ್ನೇ ನೋಡಿದ ಹಾಗೆ ವಿಕೃತ ರೀತಿಯಲ್ಲಿ ಮಾಡಕ್ಕೆ ಹೊರಟಿದ್ದಾರೆ. ದೇವತೆಗಳಿಗೆ ಕೋಣದ ಬಲಿ ಕೊಟ್ಟರೆ ಪ್ರೀತಿ, ಮೇಕೆ ಬಲಿ ಕೊಟ್ಟರೆ ಕೃತಿ. ಯಾವ ದೇವತೆಗಳು ಹೇಳಿಲ್ಲ, ತಾನೇ ತಿಳ್ಕೊಂಡು ಮಾಡ್ತಾ ಇದ್ದಾನಷ್ಟೇ. ಎಷ್ಟು ತಪ್ಪಾಗುತ್ತೆ ಇದು ಅಂದರೆ. ಆದ್ದರಿಂದ ಇವತ್ತು ದೇವತೆಗಳ ಕಾನ್ಸೆಪ್ಟ್ ಒಪ್ಪಿಕೊಂಡ, ಅವರ ಆರಾಧನೆ ಕಾನ್ಸೆಪ್ಟ್ ಕಳ್ಕೊಂಡ್ಬಿಟ್ಟ. ಪೂರ್ತಿ ದೇವತೆಗಳನ್ನ ಒಪ್ಪದೇ ಇರಲಿಕ್ಕೂ ಸಾಧ್ಯ ಇಲ್ಲ, ಆದರೆ ಆರಾಧನೆ ವಿಧಿಯನ್ನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಶಾಸ್ತ್ರೋಕ್ತವಾದ ದೇವತೆಗಳನ್ನು ಒಪ್ಪಿಕೊಂಡ ಮೇಲೆ ಶಾಸ್ತ್ರೋಕ್ತವಾದ ರೀತಿ ಆರಾಧನೆಯನ್ನು ಮಾಡಬೇಕಲ್ಲ, ಅದನ್ನು ಬಿಟ್ಟುಬಿಟ್ರು. ಇವತ್ತು ಯಾವ ಯೂನಿವರ್ಸಿಟಿ ಪರೀಕ್ಷೆ ಫೀಸ್ ಕಟ್ತಾನೋ ಅವ್ರು ಏನು ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅಷ್ಟು ಕೊಡಬೇಕೇ ಹೊರತು ಆ ಯೂನಿವರ್ಸಿಟಿಯಲ್ಲಿ ಇಷ್ಟಿದೆ ಇಲ್ಲಿ ಅಷ್ಟಿದೆ ಇಲ್ಲ, ಇಲ್ಲಿ ಎಷ್ಟಿದೆಯೋ ಅಷ್ಟು ಕೊಡಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಇವತ್ತು ಅನೇಕರಲ್ಲಿ ತಪ್ಪು ತಿಳುವಳಿಕೆಯನ್ನು ಹೊಂದುತ್ತಾರೆ. ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥ ಕ್ರಮವನ್ನು ತಮ್ಮದೇ ರೀತಿಯಲ್ಲಿ ಆರಾಧನೆ ಮಾಡಿಬಿಡ್ತಾರೆ. ಎಷ್ಟು ತಪ್ಪದು! ಇವತ್ತು ಕ್ಷುದ್ರ ದೇವತೆಗಳ ಆರಾಧನೆ ಮಾಡೋ ಜನಗಳೆಲ್ಲ ಒಂದು ರೀತಿ, ಸರಿಯಾದ ದೇವತೆಗಳ ಆರಾಧನೆ ಮಾಡೋ ಜನಗಳೇ. ದೇವತೆಗಳು ಅವರಿಗೆ ಬೇಕು ಆರಾಧನೆ ಕ್ರಮ, ತಮಗೆ ತೋಚಿತ್ತು. ಯಾರು ಕೇಳ್ಕೊತಿರ್ತೇವಲ್ಲ, ಶ್ರೀನಿವಾಸ ಮಕ್ಕಳಿಲ್ಲ, ಮಕ್ಕಳಾದರೆ ಮಗುವನ್ನೇ ಬಲಿ ಕೊಟ್ಟು ಬಿಡ್ತೇನೆ, ಗಾಳಿ ರಥೋತ್ಸವದ ಕೆಳಗೆ ಹಾಕಿಬಿಡ್ತೇನೆ. ಯಾವ ದೇವರು ಹೇಳಿದ್ದಾರೆ ಇದನ್ನು? ಪಾಪ, ಇದು ದಡತನ ಮಾಡೋದು ದೇವರು ಬೈಯೋದು. ಆಮೇಲೆ ದೇವರು ಹೀಗೆ ಹೇಳಿಲ್ಲ, ದೇವರು ಏನು ಹೇಳಿದ್ದಾರೋ ಸರಿಯಾಗಿ ಆರಾಧನೆ ಕ್ರಮವನ್ನು ತಿಳ್ಕೊಂಡಿರಬೇಕು. ಮತ್ತು ನೂರಕ್ಕೆ ನೂರಷ್ಟು ಕಲ್ಪನೆ ನಮ್ಮ ಕಲ್ಪನೆಗಳ ಮೇಲೆ ಏನೋ ಹೋಗ್ತಾ ಇರ್ತೇವೆ. ಅದನ್ನು ತಪ್ಪು ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ದೇವತೆಗಳ ಆರಾಧನೆ ನಿಯಮವನ್ನು ತಿಳ್ಕೊಳ್ಳಲೇಬೇಕು. ನಮ್ಮಲ್ಲಿ ಆ ದೊಡ್ಡ ತಪ್ಪಿದೆ. ದೇವತೆಗಳ ಪರಿಕಲ್ಪನೆಯನ್ನಾಗಲಿ, ದೇವತೆಗಳ ಆರಾಧನೆಯ ಪರಿಕಲ್ಪನೆಯನ್ನಾಗಲಿ ನಾವು ಶಾಸ್ತ್ರಗಳ ಮೂಲಕವೇ ತಿಳಿಬೇಕೇ ಹೊರತು ಸಕಪೋಲ ಕಲ್ಪಿತವಾದ ರೀತಿಯಲ್ಲಿ ತಿಳಿಯೋ ಪ್ರಯತ್ನವನ್ನು ಮಾಡಲೇಬಾರದು. ಸಕಪು ಯಾವುದೋ ಒಂದು ಮಿಷನ್ ತಂದಿರ್ತಾನೆ, ಆಪರೇಟ್ ಮಾಡಬೇಕಾಗಿದೆ, ಏನಂತ ಮಾಡ್ತಾನೆ ಫಸ್ಟು ಆ ಕಂಪ್ನಿ ಲಿಟ್ರೇಚರ್ ತಗೋಬೇಕು ಫಸ್ಟ್. ಅವರು ಕಂಪ್ನಿಯವ್ರು ಬುಕ್ಲೆಟ್ ಕೊಟ್ಟರೆ ಅದನ್ನು ಓದ್ಕೋಬೇಕು, ಅದರಂತೆ ಆಪರೇಟ್ ಮಾಡಬೇಕೇ ಹೊರತು ಬೇರೆ ರೀತಿ ಮಾಡಿದ್ರೆ ಅವ್ರು ಜವಾಬ್ದಾರರಲ್ಲ. ಆ ರೀತಿ ಮಾಡಿ ಡಿಫೆಕ್ಟ್ಸ್ ಬಂದರೆ ಅವ್ರು ಸರಿ ಮಾಡಿಕೊಡ್ತಾರೆ. ತಲೆ ದೋಸೆ ಮಾಡಿಬಿಟ್ರೆ ಇವರು ಅವ್ರು ಹೇಗಿರ್ತಾನೆ, ಈ ರೀತಿ ಇಷ್ಟೇ ಕರೆಂಟ್ ಉಪಯೋಗಿಸೋದು ಅಂತ ಹಾಕಿರ್ತಾನೆ. ಹೆಚ್ಚಾಗಿಬಿಟ್ರೆ ಬರ್ನ್ ಆಗಿ ಹೋಗುತ್ತೆ, ಕಡಿಮೆ ಹಾಕಿದ್ರೆ ವರ್ಕೇ ಮಾಡೋದಿಲ್ಲ. ಅದಕ್ಕೆ ಕೇಳಿದ್ರೆ ನಾವು ಏನು ಹಾಕಿದ್ದೇವೆ, ಆ ರೀತಿ ನಡೆದಿದ್ದೀರ ಅಂತ ಕೇಳ್ತಾರೆ. ಒಂದು ಮಿಷನ್ ಉಪಯೋಗಿಸಬೇಕಾದ್ರೆ ಅದನ್ನು ಕೋಟಿ ರೂಪಾಯಿ ಮಿಷನ್ ಆಗಬೇಕಾಗಿಲ್ಲ, ಕೇವಲ ಕೆಲವೇ ಕೆಲವು ಸಾವಿರ ರೂಪಾಯಿಗಳ ಮಿಷನ್ ಉಪಯೋಗಿಸಬೇಕಾದ್ರೆ ಒಂದು ಲಿಟ್ರೇಚರ್ ಅಂತ ಕೊಟ್ಟಿರ್ತಾರೆ. ಮತ್ತು ಮನುಷ್ಯ ದೇಹ ಸಾವಿರಾರು ರೂಪಾಯಿಗಳ ದೇಹ ಅಲ್ಲ, ಅದಾಗಿದ್ದರೆ ಎಷ್ಟೋ ಜನ ಸತ್ತೋರೆಲ್ಲ ಬದಿಸಿಬಿಡ್ತಿದ್ರು. ಪಾಪ, ಬರೀ ಲಕ್ಷಾಂತರ ಅಲ್ಲ, ಕೋಟ್ಯಂತರ ಅಲ್ಲ, ಕೋಟ್ಯಂತರಕ್ಕೆ ಮನುಷ್ಯ ಜನ್ಮ ಬರೋದಿಲ್ಲ. ಹಾಗಿದ್ದ ರಾಜಮಹಾರಾಜ ಯಾರು ಸಾಯ್ತಾನೆ ಇರಲಿಲ್ಲ, ಕಷ್ಟ ಬದಿಸಿಬಿಡಿ, ಕೋಟ್ಗಟ್ಟಲೆ ಹಾಗೂ ಇರ್ತಿತ್ತಲ್ಲ ಅವ್ರ ಹತ್ರ. ಅದಿಲ್ಲ, ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ಇಟ್ಟು ಅಮೂಲ್ಯವಾದ ದೇಹ ಭಗವಂತ ಕೊಟ್ಟಿದ್ದಾನಲ್ಲ, ಜೊತೆಗೆ ಲಿಟ್ರೇಚರ್ ಕೊಟ್ಟಿದ್ದಾರೆ, ಹೇಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೆ ಅದು ಗೊತ್ತಿಲ್ಲ ಅನ್ನೋದೇ ಸಮಸ್ಯೆ. ಇವರು ಆ ಬುಕ್ ಕಳ್ಕೊಂಡ್ಬಿಡ್ತಾರೆ ಕೆಲವರು, ಪಾಪ ಕೊಟ್ಟಿದ್ರೆ ಕಳ್ಕೊಂಡ್ಬಿಟ್ಟಿರ್ತಾರೆ, ಹೇಗೆ ಆಪರೇಟ್ ಮಾಡೋ ಗೊತ್ತಿಲ್ಲ. ಕಳ್ಕೊಂಡಾಗಿದೆ ಪುಸ್ತಕನ. ಅದನ್ನು ಧರ್ಮಶಾಸ್ತ್ರ ಅಂದರೆ ಅದೇ, ದೇಹವನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತಿದೆಯಲ್ಲ ಅದಕ್ಕೆ ಧರ್ಮಶಾಸ್ತ್ರ ಅಂತ ಕರೀತೀವಿ. ನಾವೇನು ಮಾಡಿದ್ರೆ ನಾವೇ ಮೇಂಟೈನ್ ಮಾಡ್ಕೋತೇವೆ ಅಂತ ಹೋದರೆ ಇವತ್ತು ಏನಾಗಿದೆ ಗೊತ್ತಿದೆ. ಈಗಾಗಲೇ ಆಯುಷ್ಯ ಹಾಳಾಗ್ತಾ ಇದೆ, ದೇಹದ ಆರೋಗ್ಯ ಹಾಳಾಗ್ತಾ ಇದೆ, ಕೆಟ್ಟ ಹೋಗಿಬಿಡುತ್ತೆ. ಸರಿಯಾಗಿ ಮಿಷನ್ ಉಪಯೋಗಿಸ್ತಾ ಹೋದರೆ ಅದರ ಡ್ಯೂರಿಬಿಲಿಟಿ ಹೋಗಿಬಿಡುತ್ತೆ, ಸ್ವಲ್ಪ ದಿವಸಕ್ಕೆ ಹಾಳಾಗಿ ಹೋಗುತ್ತೆ. ಅದೇ ಸರಿಯಾದ ದೇಹ ಉಪಯೋಗಿಸ್ತಾ ಹೋದರೆ ಅಲ್ಪಾಯುಷ್ಯ ಬರುತ್ತೆ, ಅಕಾಲ ಮೃತ್ಯು ಬರುತ್ತೆ, ನೂರಾರು ರೋಗಗಳು ಬರುತ್ತೆ. ಆದ್ದರಿಂದ ಆ ಪಾರ್ಟ್ ಚೇಂಜ್ ಮಾಡಿ, ಈ ಪಾರ್ಟ್ ಚೇಂಜ್, ಮಿಷನ್ಗಳ ಪಾರ್ಟ್ ಚೇಂಜ್ ಮಾಡ್ತಾ ಇರ್ತಾರೆ ಪಾಪ. ಇಲ್ಲಿ ಪಾರ್ಟಿಯಲ್ಲಿ ಎಷ್ಟು ಕೆಲವು ಮೈನರ್ ಪಾರ್ಟ್ ಚೇಂಜ್ ಮಾಡ್ತಾರೆ, ದೊಡ್ಡ ಪಾರ್ಟ್ ಆದರೆ ಸತ್ಯ ಹೋಗ್ತಾರೆ. ಎಷ್ಟು ಅಪಾಯ. ಮಿಷನಿಂದ ಆದರೆ ಅದ್ರ ಭಾಗ ಇನ್ನೊಂದಕ್ಕೆ ಉಪಯೋಗಿಸ್ಬೋದು, ಕಟ್ಟಿಬಿಟ್ಟು ಒಂದು ಕಸ ತುಂಬಿಸಕಾರ ಹಾಕ್ಬೋದು. ಕೊನೆ ಪುಷ್ಟಪಷ್ಟ ಮನುಷ್ಯನ ದೇಹನ ಕಸ ತುಂಬಿಸಕ್ಕೂ ಉಪಯೋಗಿಸಕ್ಕೆ ಬರೋದಿಲ್ಲ, ಅದೇ ಕಸ. ಮನುಷ್ಯನ ದೇಹ ಎಷ್ಟು ಕಸ ಅಂದರೆ ಶಾಸ್ತ್ರಕಾರರು ಹೇಳ್ತಾರೆ, ದಾಸರಾಯರು ಹೇಳ್ತಾರೆ, ಕಸಕ್ಕಿಂತ ಕಡೆಯಾಯಿತಿ ದೇಹ ಅಂತ ಕರೀತಾರೆ. ಸರಿಯಾಗಿ ಉಪಯೋಗಿಸಿದರೆ ಎಂಥೆಂಥ ಸಾಧನೆ ಮಾಡ್ತಾನೆ ಮನುಷ್ಯ. ತಪ್ಪಾಗಿ ಉಪಯೋಗಿಸಿಬಿಟ್ರೆ, ಹಾಳಾಗಿ ಬಿಟ್ಟರೆ ಕಸಕ್ಕಿಂತ ಕಡೆಯಾಯಿತು. ಆ ಮಾತನ್ನು ದಾಸರ ಹೇಳೋದ್ರಲ್ಲಿ ತುಂಬ ಅರ್ಥ ಇತ್ತು. ಕಸಕ್ಕಿಂತ ಕಡೆಯಾಯಿತು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ಅನೇಕರಿಗೆ ಸಾಯಂಕಾಲ ಇಷ್ಟೊತ್ತಿನ ಕಸ ಬೆಳೀತಾರೆ ಅಂತ ತಿಳ್ಕೊಳ್ಳಿ, ತುಂಬ ಕೊಳೆ ಕಸ ಬೆಳೆದು ಬಿಡ್ತಾರೆ. ಆದರೆ ನಿಯಮ ರಾತ್ರಿ ಕಸ ಬಿಸಿ ಹೊಸ ಬಿಸಾಕಬೇಡಿ, ಒಂದು ಮೂಲೆಯಲ್ಲಿ ಗುಡಿಸಿಟ್ಟುಬಿಟ್ಟು ಬೆಳಗ್ಗೆ ಬಿಸಾಕ್ತಾರೆ. ಇದು ಕಸವನ್ನು ರಾತ್ರಿ ಸಾಮಾನ್ಯ ಬಳಿಯೋ ಅಭ್ಯಾಸನೇ ಇರೋದಿಲ್ಲ ಕೆಲವರಿಗೆ, ಕಾರ್ಪೆಟ್ ಹಾಕಿಬಿಟ್ರೆ ಗೊತ್ತೇ ಆಗೋದಿಲ್ಲ ಕೆಲವರಿಗೆ. ಬೆಳೆದ್ರೂ ಕೂಡ ರಾತ್ರಿ ಹೊರಗೆ ಹಾಕಬಾರ್ದು, ಇಷ್ಟು ಗೊತ್ತಿತ್ತು. ಕಸ ರಾತ್ರಿ ಹೊರಗೆ ಹಾಕಬಾರ್ದು, ಕಸ ಬೇಕಾದ ಪದಾರ್ಥ ಅಲ್ಲ, ಆದರೂ ರಾತ್ರಿ ಹೊರಗೆ ಹಾಕಬಾರ್ದು. ಆದರೆ ಮನುಷ್ಯ ರಾತ್ರಿ ಸತ್ತರೆ ಯಾವಾಗ ಸತ್ರು ಬೇಕು ಕ್ಲಿಯರ್ ಮಾಡಿಬಿಡ್ಬೇಕಲ್ಲ, ಬೆಳಗಾಗೋರಿಗೆ ಕಾಯಬಾರ್ದು. ಕಾದರೆ ಮಹಾ ಅಪಾಯ ಅಂತ ಕರೀತಾರೆ. ಮೂರು ತಾಸುಗಳನ್ನು ಕ್ಲಿಯರ್ ಮಾಡದೆ ಹೋದರೆ ಭಾರಿ ಅಪಾಯ. ಅಂದರೆ ಕಸ ವಾಸಿ ಬೆಳೆದ ಇಟ್ಕೋಬಹುದು, ಈ ಡೆಡ್ ಬಾಡಿ ಇಟ್ಕೊಳಕ್ಕೆ ಬರೋದಿಲ್ಲ. ಅದಕ್ಕೆ ದಾಸರ ಹೇಳ್ತಾರೆ, ಕಸಕ್ಕಿಂತ ಕಡೆಯಾಯಿತು ಈ ದೇಹ, ಕಸಕ್ಕಿಂತ ಕಡೆಯಾಯಿತಲ್ಲ. ಎಂಥ ದೇಹ, ಯಾತಕ್ಕೆ ಹೀಗಾಯಿತು ಅಂತ ಕೇಳಿದರೆ ಬ್ಯಾಡ್ ಮೇಂಟೆನೆನ್ಸ್. ಅದು ಎದುರುತ್ತೆ, ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತಾರೆ ನೋಡಿ, ಹೆಸರು ಸೆಕೆಂಡ್ ಹ್ಯಾಂಡ್ ಅಷ್ಟೇ. ತೊಂಡಾಗಿನಿಂದ ಹೇಗೆ ಮೇಂಟೈನ್ ಮಾಡಿದ್ದೇವೆ ಅಂದರೆ ಫಸ್ಟ್ ಇದ್ದಾಗಿದೆ ಅಂತ ಹೇಳ್ತಾರೆ. ದೇವತೆಗಳು ಒಳ್ಳೊಳ್ಳೆ ಋಷಿಗಳ ಮನೆಗಳು ಹಾಗೆ ದೇಹ ಇಟ್ಕೊಂಡಿರ್ತಾರೆ. ಕೊನೆಯ ಗಡಿಗೆಯಲ್ಲಿ ಕೂಡ ಅವರ ಹಳೇ ದೇಹ ನಮ್ಮ ಹೊಸ ದೇಹಕ್ಕಿಂತ ಚೆನ್ನಾಗಿರುತ್ತೆ. ಕೆಲವು ಹೇಳ್ತಾರೆ, ಈ ಹೊಸ ಕಾರಿಗಿಂತ ಹಳೆ ಕಾರು ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ತಾರಲ್ಲ, ಆ ಟೈಪ್ ಅದು. ಈ ಕಾರುಗಳು ಹಳೆಯದ ವಾಸಿ, ನಮ್ಮ ಹಳೆ ಜನಗಳೇ ವಾಸಿ, ಆ ಥರ ಆಗಿಬಿಟ್ಟಿತ್ತು. ಎಷ್ಟು ಗಟ್ಟಿಬಿಡ್ತಾ ಇರ್ತಿದ್ರವೆಲ್ಲ ಕೂಡ. ಇವತ್ತು 20 ವರ್ಷಕ್ಕೆ ಬದುಕಿರ್ತಾಗಿರ್ತಾರೆ ಪಾಪ. ಎದ್ರೆ ಕೂಡಕ್ಕೆ ಬರೋದಿಲ್ಲ, ಕೂತ್ರೆ ಹೇಳಕ್ ಬರೋದಿಲ್ಲ. 90 ವರ್ಷದವ್ರು ಚಿಕ್ಕ ಮಕ್ಕಳು ಅನಾಮತ್ ಕೈಲಿ ಎತ್ಕೊಂಡು ಓಡಾಡ್ತಿದ್ರು ಪಾಪ. ಇದೆಲ್ಲ ಯೋಚನೆ ಮಾಡಿದರೆ ಲೋಕದೊಳಗೆ ಮಿಷನ್ಗಳು ಕೆಡ್ತಾ ಇದೆ, ಇವನು ಕೆಡ್ತಾ ಇದ್ದಾನೆ, ಯಾತಕ್ಕೆ ಹೀಗಾಯಿತು? ಸರಿಯಾಗಿ ಧರ್ಮಶಾಸ್ತ್ರಕ್ಕೆ ತಕ್ಕಂತೆ ಯಾರು ಮೇಂಟೈನ್ ಮಾಡೋದಿಲ್ಲ ಅವರಿಗೆ ಈ ಗೊಂದಲ ತಪ್ಪಿದ್ದಲ್ಲ. ವೆಹಿಕಲ್ ದಾರಿಯಲ್ಲಿ ಓಡಾಡ್ತಾ ಇರ್ತಾನೆ, ಎಲ್ಲೆಲ್ಲ ಓಡಾಡಿದ್ರೆ ಹುಚ್ಚ ಅಂತ ಕರೀತಾರೆ. ಆ ದಾರಿಯಲ್ಲಿ ಓಡಾಡಬೇಕು, ರಸ್ತೆ ನಿಯಮ ಪಾಲಿಸಬೇಕು. ಸಂಚಾರಿ ನಿಯಮ ಪಾಲಿಸ್ತಾ ಹೋಗಿಬಿಟ್ರೆ ಡ್ರೈವಿಂಗ್ ಬಂದರೆ ಸಾಲದು, ಡ್ರೈವ್ ಮಾಡಬೇಕಾದ್ರೆ ಸಿಟಿಯಲ್ಲಿ ಹೋಗ ಡ್ರೈವಿಂಗ್ ಬಂದರೆ ಸಾಲದು, ರೋಡ್ ಟ್ರಾಫಿಕ್ ರೂಲ್ಸ್ ಗೊತ್ತಿರಬೇಕು ಅವನಿಗೆ. ನಮ್ಮ ದೇಹಕ್ಕೆ ಇವತ್ತು ಟ್ರಾಫಿಕ್ ರೂಲ್ಸ್ ಅಂತ ಹೇಳಿದರೆ ಹೇಗೆ ಬದುಕಬೇಕು ಅಂತಿದೆಯಲ್ಲ, ಅದು ಗೊತ್ತಿಲ್ಲದೆ ಹೋದರೆ ಬದುಕು ಅರ್ಹತೆ ಅವನಿಗೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ. ಟ್ರಾಫಿಕ್ ರೂಲ್ಸನ್ನು ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಡ್ರೈವಿಂಗ್ ಬರುತ್ತೆಲ್ಲೋ ಪರೀಕ್ಷೆ ಮಾಡೋದೆಲ್ಲ ಪಾರ್ಟ್ ಎ, ರೂಲ್ಸ್ ಗೊತ್ತಿದೆ ಪರೀಕ್ಷೆ ಮಾಡೋದು ಪಾರ್ಟ್ ಬಿ ಅಂತ. ಅದರಲ್ಲಿ ಒಂದು ಗೊತ್ತಿಲ್ಲದಾದ್ರೂ ಫೇಲ್ ಇದ್ದಾಗ ಲೆಕ್ಕ. ಇವತ್ತು ನಮ್ಮ ದೇಹವನ್ನು ಹಾಗೆ ಮೇಂಟೈನ್ ಮಾಡಬೇಕು. ಆ ಟ್ರಾಫಿಕ್ ರೂಲ್ಸನ್ನು ಎಲ್ಲಿ ತಿಳ್ಕೊಳ್ಬೇಕು ಅಂದರೆ ಅದಕ್ಕೊಂದು ವ್ಯವಸ್ಥೆ ಇದೆ. ನಮ್ಮ ಜೀವನದ ಕ್ರಮದ ನಿಯಮವನ್ನು ಎಲ್ಲಿ ತಿಳ್ಕೊಳ್ಬೇಕು ಅಂತ ಕೇಳಿದರೆ ಮುಂದೆ ಭಗವಂತ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಅದಕ್ಕೊಂದು ಶಾಸ್ತ್ರ ಇದೆ, ಶಾಸ್ತ್ರವನ್ನು ಓದಿ ತಿಳ್ಕೊಳ್ಬೇಕು. ಹಾಗೆ ನಡ್ಕೊಂಡ್ರೆ ಇಷ್ಟಾನ್ಹಿ ಭೋಗಾನ್ಹಿ ಓ ದೇವಾಹ ದಾಶ್ಯಂತೆ ಯಜ್ಞಭಾವಿತಾಹ. ಇಷ್ಟವಾದ ಭೋಗಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ. ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ತೇನ ಏವ ಸಹ. ದೇವತೆಗಳು ಹೀಗೆ ಕೊಡತಕ್ಕಂತಹ ಸೌಲಭ್ಯಗಳನ್ನು ಅವರಿಗೆ ನಾವು ಕಾಣಿಕೆಯಾಗಿ ಅರ್ಪಣೆ ಮಾಡದೇನೆ ನಾವೇ ಅದನ್ನು ತಿಂದರೆ ಆ ರೀತಿ ತಿಂದವನು ಸ್ತೇನ ಏವ ಸಹ. ಸ್ತೇನ ಇವ ಅಂತ ಭಗವದ್ಗೀತೆ ಹೇಳ್ತಾ ಇಲ್ಲ, ಕಳ್ಳನಂತ ಹೇಳಿ ಅಂತ ಹೇಳೋದಿಲ್ಲ, ಕಳ್ಳನೇ ಸರಿ ಅಂತ ಹೇಳುದು. ಕಳ್ಳನಾದಾಗ ಆಗಿಬಿಡ್ತಾನೆ ಅಂತ ಹೇಳಿ ಸ್ವಲ್ಪ ಮೈಡ ಬೈದಾಗುತ್ತೆ. ಸ್ತೇನ ಇವ ಸಹ ಅಲ್ಲ, ಸ್ತೇನ ಏವ ಸಹ, ಅವನ ಕಳ್ಳನೇ ಸರಿ ಅಂತ ಭಗವಂತ ಹೇಳ್ತಾನೆ. ದೇವತೆಗಳು ಕೊಟ್ಟ ಭೋಗಗಳನ್ನು ದೇವತೆಗಳಿಗೆ ಅರ್ಪಿಸದೇನೆ ನಾವಷ್ಟೇ ಉಪಭೋಗ ಮಾಡಿಬಿಟ್ರೆ ಅದು ಕಳ್ಳತನ ಅಷ್ಟೇ ಅಲ್ಲ, ಭಾರಿ ದೊಡ್ಡ ಕಳ್ಳತನ ಅನ್ನೋ ಮಾತನ್ನು ಭಗವದ್ಗೀತೆ ಹೇಳ್ತಾ ಇದೆ. ಇದು ಲೋಕದವರು ಅದೇ ಮಾತನ್ನು ಹೇಳ್ತಾರೆ. ಅವನು ಇನ್ಕಮ್ ಇದ್ದವನು ಟ್ಯಾಕ್ಸ್ ಕೊಡದೆ ಹೋದರೆ ಟ್ಯಾಕ್ಸ್ ತಪ್ಪಿಸಿದ್ದಾನೆ, ಟ್ಯಾಕ್ಸ್ ತಪ್ಪಿ ಕಡ್ತಾನ ಆದ್ಬೋದು, ಶಿಕ್ಷಾರ ಅಪರಾಧ. ಟ್ಯಾಕ್ಸ್ ತಪ್ಪಿಸೋದು ಎಷ್ಟು ಶಿಕ್ಷಾರ ಅದೊಂದು ಇದಲ್ಲ, ದೊಡ್ಡ ಅಪರಾಧ. ಕೊಡೋದು ಹೇಗೆ ನಮ್ಮ ಕರ್ತವ್ಯನೋ